गुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वतुप्ताब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिद्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्वपारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शमतो बिम्बसन्निधौ चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिरयोन्यतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ಭಾರತದಲ್ಲಿ ಆದಿಪರ್ವ, ಆದಿಪರ್ವದಲ್ಲಿ ಜನಮೇಜಯ ರಾಯರನ್ನ ವಿಶೇಷವಾಗಿ ಅವರ ತಂದೆ ಹೇಗೆ ಮರಣವನ್ನಪ್ಪಿದ ಎಂಬ ಪ್ರಶ್ನೆಗೆ ಜನಮೇಜಯರಾಯನನ್ನ ಕುರಿತು ಮಂತ್ರಿಗಳು ಹೇಳತಕ್ಕಂಥ ಮಾತುಗಳು. ಜನಮೇಜಯರಾಯ ಕೇಳ್ತಾನೆ, ಜಾನಂತಿ ಸ್ಮ ಭವಂತಸ್ತತ್ ಯಥಾವೃತ್ತಂ ಪಿತುರ್ಮಮ ಆಸೀದ್ ಯಥಾ ಸ ನಿಧನಂ ಗತಃ ಕಾಲೇ ಮಹಾಯಶ. ಅಯ್ಯ, ನೀವೆಲ್ಲ ನನ್ನ ತಂದೆನ ಚೆನ್ನಾಗಿ ನೋಡಿದ್ದೀರಿ, ನಮ್ಮಪ್ಪ ರಾಜ್ಯ ಪಾಲನೆ ಮಾಡಿದ ರೀತಿ ಇದ್ದ ರೀತಿ ಎಲ್ಲವೂ ನಿಮಗೆ ಗೊತ್ತು. ಕೊನೆಯಲ್ಲಿ ನಮ್ಮಪ್ಪ ಹೇಗೆ ಹೋಗಿದ್ದು ಅದನ್ನು ನನಗೆ ಚೆನ್ನಾಗಿ ತಿಳಿಸಿಕೊಡಿ ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಂತರ ರಾಜ ಈ ರೀತಿಯಾಗಿರತಕ್ಕಂಥ ಪ್ರಶ್ನೆಯನ್ನ ಮಾಡಲಿಕ್ಕೆ ಎಲ್ಲ ಸಚಿವರಿಗೆ ಒಬ್ಬ ಗಿಡವನ್ನ ಕಡಿಯುವವ ಒಂದು ಕಡೆ ಇದ್ದ. ಗಿಡದ ಮೇಲೆ ಕೂತು ಕೊಂಬೆಯನ್ನ ಕಡಿತಾ ಇದ್ದ. ಅಂಥ ಕಾಲಕ್ಕೆ ಪರೀಕ್ಷಿನ್ ಮಹಾರಾಜನನ್ನ ರಕ್ಷಣೆ ಮಾಡಲಿಕ್ಕೆ ಹೊರಟಂಥ ಆ ಕಾಶ್ಯಪ ಬ್ರಾಹ್ಮಣನನ್ನ ತಕ್ಷಕ ಹಿಂದಕ್ಕೆ ಕಳಿಸಿದ್ದನ್ನ ನೋಡಿದ ಆ ಕಟ್ಟಿಗೆ ಹೊಡೆಯುವವ ಹಾರಿ ಬಂದು ಮಂತ್ರಿಗಳಿಗೆ ಹೇಳುತ್ತಾನೆ. ಆ ವಿಷಯವನ್ನೆಲ್ಲ ಇವರು ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಮೊದಲು ಹೇಳ್ತಾರೆ, ಶುತ್ವಾ ಭವತ್ ಸಕಾಶಾದ್ಧಿ ಪಿತುರ್ವೃತ್ತಂ ಅಶೇಷತಃ ಕಲ್ಯಾಣಂ ಪ್ರತಿಪತ್ಸ್ಯಾಮಿ ವಿಪರೀತಂ ನ ಜಾತುಚಿತ್. ನಿಮ್ಮಿಂದ ನಾನು ನನ್ನ ತಂದೆಯ ವಿಶೇಷವಾಗಿರತಕ್ಕಂತಹ ಚರಿತ್ರೆಯನ್ನು ಕೇಳಿದರೆ ನನ್ನ ಮನಸ್ಸು ಶಾಂತವಾಗಿರುತ್ತೆ. ಇಲ್ಲದಿದ್ದರೆ ಯಾರ್ಯಾರಿಂದಲೂ ತಿಳ್ಕೊಂಡ್ರೆ ನನ್ನ ಮನಸ್ಸು ವಿಪರೀತ ಆಗಿಬಿಡುತ್ತೆ, ಅಶಾಂತಿ ಆಗಿರುತ್ತೆ. ಆವಾಗ ಸೌತಿಗಳು ಹೇಳ್ತಾರೆ, ಮಂತ್ರಿಣೋಥ ಬ್ರುವನ್ ವಾಕ್ಯಂ ಪೃಷ್ಠಹಸ್ತೇನ ಮಹಾತ್ಮನ ಸರ್ವೇ ಧರ್ಮ ವಿಧ ಪ್ರಾಜ್ಞಃ ರಾಜಾನಂ ಜನಮೇಜಯಂ. ಆ ಮಂತ್ರಿಗಳೆಲ್ಲರೂ ಕೂಡ ವಿಶೇಷವಾಗಿ ಮಹಾತ್ಮನಾಗಿರತಕ್ಕಂಥ ರಾಜ ಕೇಳಿದ ಮಾತಿಗೆ ಎಲ್ಲರೂ ಮಾತನ್ನ ಹೇಳ್ತಾ ಇದ್ದಾರೆ. ಎಂಥವರೆಲ್ಲ ಈ ಮಂತ್ರಿಗಳು ಅಂದರೆ ಸರ್ವೇ ಧರ್ಮ ವಿಧ ಪ್ರಾಜ್ಞಃ, ಎಲ್ಲರೂ ಧರ್ಮ ಗೊತ್ತಿದ್ದವರು, ಒಳ್ಳೆ ಜ್ಞಾನಿಗಳು. ಅಂದರೆ ಯಾವ ಕಾಲಕ್ಕೆ ಏನನ್ನ ಮಾತಾಡಬೇಕು ಅಂತ ಗೊತ್ತಿದ್ದವರು ಪ್ರಾಜ್ಞರು, ಧರ್ಮವೇತ್ತರು. ಯಾಕೆ ಅಂದರೆ ಈ ವಿಷಯ ನೋಡಿದಾಗ ನಾವು ನಮ್ಮ ನಮ್ಮ ಜೀವನದಲ್ಲಿ ನಮ್ಮ ಒಳಗಿನ ಹೊರಗಿನ ಅನೇಕ ವ್ಯಕ್ತಿಗಳನ್ನು ನಾವು ನೋಡುತ್ತಾ ಇರ್ತೀವಿ. ಎಷ್ಟೋ ಸಲ ನೀವು ಹೇಳಿದ್ದೆಲ್ಲ ನಿಮ್ಮವರೇ ಆದ ಆಚೆ ಇದ್ದವರಿಗೆ ಬೇರೇನೇ ಅರ್ಥ ಆಗುತ್ತೆ, ಅಪಾರ್ಥಗಳರ್ಥ ಇರುತ್ತೆ. ಕಾರಣ ನಮಗೆ ಎದುರಿಯವರ ಮೇಲೆ, ಅದು ಮನೆ ಒಳಗಿದ್ದವರಾಗಬಹುದು ಹೊರಗಿನವರಾಗಬಹುದು, ಅವರ ಮೇಲೆ ಪ್ರೀತಿ ಅಭಿಮಾನ ಅಂತ ನಮಗಿದ್ದರೆ ಹೇಳಬೇಕಾಗಿದ್ದನ್ನ ಹೇಳಿಬಿಡ್ಲಿಕ್ಕೇನೆ ಹೋಗ್ತಾ ಇರ್ತೀರಿ, ಹೌದಲ್ವೋ? ಸಾಮಾನ್ಯವಾಗಿ ಆದರೆ ಆದವರಿಗೆ ರುಚಿ ಆಗುತ್ತಾ ಇಲ್ಲವಾ? ಅದನ್ನ ಕೇಳಲಿಕ್ಕವರು ಕಾಲ ಯೋಗ್ಯತೆಗೆ ತಕ್ಕಂತೆ ಇದ್ದಾರಾ ಇಲ್ಲವಾ? ನಾವು ಹೇಳಿದ್ದನ್ನ ಅರ್ಥ ಮಾಡಿಕೊಳ್ತಾರಾ, ಅಪಾರ್ಥ ಮಾಡಿಕೊಳ್ತಾರಾ? ಇದು ಯಾವುದೂ ನಮ್ಮ ತಲೆಯಲ್ಲಿರಲ್ಲ. ನಾವು ಹೇಳಿದ್ದು ಒಳ್ಳೆಯದೇ ಇರಬಹುದು, ಅದು ಕಾಲಾಂತರದಲ್ಲಿ ಅವರಿಗೆ ಗೊತ್ತಾಗಬಹುದು. ಆದರೆ ಆ ಕ್ಷಣದಲ್ಲಿ ಅವರಿಗದು ಬಹಳ ಕಂಟಕಪ್ರಾಯ ಆಗಿಬಿಟ್ಟಿರುತ್ತೆ. ಆದ ಕಾರಣ ನಾವೇನಾಗಬೇಕು? ವಿಚಕ್ಷಣರಾಗಬೇಕು, ಪ್ರಾಜ್ಞರಾಗಬೇಕು. ಹಾಗಾಗಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಅರಣ್ಯಕಾಚಾರ ಕೇಳ್ತಾರೆ, ಸ್ವಾಮಿ ಏನು ಮಾತನ್ನ ಮಾತಾಡಿದರೆ ಸ್ಮರಣೆ ಮಾಡುವಂತ ಸೌಭಾಗ್ಯ ಸಿಗುತ್ತೋ ಅಂಥ ಮಾತುಗಳು ನನ್ನ ಬಾಯಿಯಿಂದ ಬರುವಂತೆ ಮಾಡು, ನನ್ನನ್ನ ವಿಚಕ್ಷಣನನ್ನಾಗಿ ಮಾಡು ಹರಿಯೇ. ಕಾಲಕಾಲಕ್ಕೆ ಯಾರ ಜೊತೆಗೆ ಏನು ಮಾತಾಡಬೇಕು, ವಿಷಯ ಇದ್ದಿದ್ದೇ ಇರಬಹುದು, ಅವರಿಗದು ರುಚಿಸಲ್ಲ. ಯಾಕೆ? ಕರ್ಮ ಪಕ್ವ ಆಗಿರಲ್ಲ, ನೀವು ಹೇಳಿದ್ದು ಅವರಿಗೆ ಆಗಲ್ಲ, ಅದೇ ಕಾಲಾಂತರದಲ್ಲಿ ತಲೆಗೆ ಇರುತ್ತೆ, ಓ ನೀವು ಅವತ್ತು ಹೇಳಿದ್ ಸರಿ ಅಂತಾರೆ, ಕಾಲ ಮುಗಿದು ಹೋಗಿರುತ್ತೆ ಅಷ್ಟೊಳಕ್ಕೆ, ಹೌದಾನೆ? ಆದ ಕಾರಣ ನಾವು ಭಗವಂತನಲ್ಲಿ ಶರಣಾಗತರಾಗಬೇಕು. ಕಾಲಕಾಲಕ್ಕೆ ಎದುರಿ ವ್ಯಕ್ತಿಗಳೇನಿರ್ತಾರೆ ಅವರ ಯೋಗ್ಯತೆಗೆ ತಕ್ಕಂತೆ ನಮ್ಮ ಬಾಯಿಂದ ನುಡಿಸಯ್ಯ. ಶಾಸ್ತ್ರಜ್ಞಾನವಾಗಲಿ, ಅಭಿಮಾನದ ಮಾತುಗಳೇ ಆಗಲಿ, ಯಾರೇ ಯಾವುದೇ ಆಗಲಿ, ಎದುರೇ ವ್ಯಕ್ತಿಗಳ ಯೋಗ್ಯತೆಗೆ ತಕ್ಕಂತೆ ಮಾತಾಡುವ ಭಾಗ್ಯ ನಮಗೆ ಕೊಡು ಹರಿಯೇ. ಯಾಕೆ ಎದುರಿ ಕೂತವರಿಗೆ ಶಾಸ್ತ್ರ ಅರ್ಥ ಅಷ್ಟಾಗಲ್ಲ, ಸ್ವಲ್ಪ ಆದಂಗಿರುತ್ತೆ ಮತ್ತ ತಲೆಯಲ್ಲಿ ಹಿಡಿಸಲ್ಲ. ಅಂಥ ಕಾಲಕ್ಕೆ ನಾವು ಪೂರ್ಣ ಹೇಳ್ತಾ ಹೋರಿ ನಿದ್ದೆ ಮಾಡ್ತಾರೆ, ಯಾಕಾದ್ರೂ ಕೂತು ಅಂದಿರ್ತಾರೆ. ಹಾಗಾಗಬಾರ್ದು, ಇದು ಚೆಲ್ಲೋದಲ್ಲ ಶಾಸ್ತ್ರ, ಎಲ್ಲರ ಮುಂದೆ ಚೆಲ್ಲಿ ಹೋಗೋದಲ್ಲ. ಅಷ್ಟು ಸುಲಭವಾಗಿ ಬಂದಿದ್ದಲ್ಲ, ಬಹಳ ಕಷ್ಟಪಟ್ಟನೇ ಬಂದರು ಈ ಶಾಸ್ತ್ರ. ಅದಕ್ಕೆ ಯಾರಿಗೆ ಯಾವ ಮುಂದೆ ಅವರಿಗೆ ಯೋಗ್ಯತೆ ಬರಬಹುದು, ಸದ್ಯಕ್ಕಂತೂ ಇಲ್ಲ ಹೇಳಬೇಡಿ, ಅದು ಯಾವುದೇ ಆಗಲಿ. ಇಲ್ಲದಿದ್ದರೆ ಶಾಸ್ತ್ರ ಹೇಳಿದ್ರು, ಏನೇ ನಿಮ್ಮ ಭಾವನೆಗಳು ಹೇಳಿದ್ರು, ನಿಮಗೆ ವಿಪರೀತ ಫಲ ಬರುತ್ತೆ, ದುಃಖಾದಿಗಳು ಉಣಬೇಕಾಗುತ್ತೆ. ಶಾಸ್ತ್ರವನ್ನ ಯಾರು ಕೇಳಲಿಕ್ಕೆ ಮನಸ್ಸಿಲ್ಲವೋ, ಅವರಿಗೆ ಕೊಟ್ಟದ್ದರಿಂದ, ಅವರು ತಿರಸ್ಕಾರ ಮಾಡಿದ್ದರಿಂದ, ಶಾಸ್ತ್ರ ತಿರಸ್ಕಾರ ಮಾಡಿದ ಫಲ ಅದು ನಿಮಗೆ ಬರುತ್ತೆ. ಹಾಗೆ ನೀವು ನಮ್ಮವರು ಅಂತ ಏನೋ ಹೇಳಿಕೊಂಡು ಅವರಿಗೆ ಹಿಡಿಸದೇ ಇರುವ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೋದರೆ ರಿವರ್ಸ್ ಆಗಿ ಕೊಡುತ್ತೆ, ನಿಮಗೂ ನೋವು, ಅವರಿಗೂ ನೋವು, ಎಲ್ಲರಿಗೂ ನೋವಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಕಾಲಕ್ಕೆ ತಕ್ಕಂತೆ ನಡೆಯಬೇಕು. ಯಾವುದು ಬೇಡ, ಬಂದ ಕೆಲಸ ಏನು, ಸ್ವಾಮಿ ಸ್ಮರಣೆ, ಅದು ಮಾಡಿಕೊಂಡು ಹೋದರೆ ಸಾಕು. ಆ ರೀತಿಯಾಗಿರತಕ್ಕಂಥವರೇ ಇವರು. ಸರ್ವೇ ಧರ್ಮ ವಿದ ಪ್ರಾಜ್ಞ ನೋಡಿ ಎಷ್ಟು ಚೆನ್ನಾಗಿದೆ. ಯದ್ಯಪಿ ಜನಮೇಜಯರಾಯ ಪ್ರಶ್ನೆ ಮಾಡುತ್ತಾ ಇದ್ದಾರೆ, ಆದರೆ ಅವರು ಪ್ರಶ್ನೆ ಮಾಡಲಿಕ್ಕಿಂತ ಮೊದಲೇ ರಾಜನ ಹತ್ರ ಕೂತ್ಕೊಂಡು, ಏ ನಿಮ್ಮಪ್ಪ ಹೀಗೆ, ನಿಮ್ಮಪ್ಪ ಹಾಗೆ ಅಂತೆಲ್ಲ ಹೇಳ್ಬೋದಾಗಿತ್ತು. ಮೊದಲೇ ಯಾರು ಪಿಟಕ್ಕಂದಿಲ್ಲ. ಹುಡುಗ ದೊಡ್ಡವನಾದ, ರಾಜ್ಯ ಆಳ್ತಾ ಇದ್ದಾನೆ, ರಾಜನಾಗಿದ್ದಾನೆ ಜನಮೇಜಯರಾಯ, ಸಹಾಯ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ ಅಷ್ಟೇ ಹೊರತು ಅವರಪ್ಪನ ಕುರಿತು ಒಂದು ಚೂರು ವಿಚಾರ ಬಿಟ್ಟಿಲ್ಲ. ಮಗನತ್ರೆ ತುಂಬಾ ಇವರಿಗೆಲ್ಲ ಒಳ್ಳೆ ಸ್ಥಾನ ಕೊಟ್ಟಿದ್ದಾನೆ ರಾಜ. ರಾಜನಿಗೇನೆ ರಾಜನ ಅಪ್ಪನ ಕುರಿತು ತಾವಾಗಿ ಒಂದು ಮಾತು ಹೇಳಿಲ್ಲ. ಆ ರಾಜ ಸತ್ತ ವಿಧಾನವನ್ನು ಕೂಡ ತಾವು ಹೇಳಲಿಲ್ಲ. ತಾವು ಹೇಳಲಿಲ್ಲ ಯಾಕೆ, ಏನು ಹೇಳಲಿಕ್ಕೆ ಮಾತು ಬರಲ್ಲ. ಮಂತ್ರಿಗಳೆಲ್ಲ ಧರ್ಮ ಗೊತ್ತು, ಒಳ್ಳೆ ವಿಚಕ್ಷಣರು, ಪ್ರಾಜ್ಞರು, ಹೇಗೆ ಮಾತಾಡಬೇಕು ಗೊತ್ತು, ಮೊದಲೇ ಹೇಳಬಹುದಾಗಿತ್ತಲ್ಲ. ಇಲ್ಲ, ಸಮಯ ಬಂದಾಗ ಹೇಳಬೇಕು ಅಂತ ಕಾದುಕೊಂಡಿದ್ದಾರೆ. ಇದಕ್ಕೆ ಈ ಭಾರತದಲ್ಲಿ ಸುಮ್ಮನೆ ಹೀಗೆ ನಡೆಯಿತು ಹಾಗೆ ನಡೆಯಿತು ಅಂತ ಹೋಗೋದು ಅಂತ ಅದು ಮುಖ್ಯ ಅಲ್ಲ. ಯಾವುದು ಮುಖ್ಯ, ಆಯಾ ವ್ಯಕ್ತಿಗಳ ಆ ಒಂದು ಪ್ರಭಾವ, ಅವರ ವ್ಯವಹಾರ, ಅವೆಲ್ಲವೂ ಶಿಕ್ಷಾ ಕೊಡ್ತಾರೆ ನಮಗೆ ವೇದವ್ಯಾಸ. ನಂತರ ಹೌದು, ಶಾಸ್ತ್ರ ವಿಚಾರವಾದರೂ ಕೂಡ ಯಾರಿಗೆ ಬೇಡವೋ ಅವರ ಮುಂದೆ ಗೋಗರದು ಸುರಿದರೆ ಶಾಸ್ತ್ರಾಭಿಮಾನಿ ದೇವತೆಗಳಿಗೆ ಅವಮಾನವೇ. ನಮ್ಮ ವಾಯಿಕರಾಚಾರ ಅವರು ಹೈದರಾಬಾದಲ್ಲಿರುವಾಗ ಯಾರೋ ಒಬ್ಬ ಬಂದಿದ್ದಂತೆ, ಆಚಾರ್ಯ ತುಂಬ ತಿಳ್ಕೊಂಡ್ರಂತೆ, ತುಂಬ ಅನುಭವ ಪಡ್ಕೊಂಡಿದ್ರಂತೆ, ನಮ್ಮೊಂಚೂರು ಹೇಳ್ತೀರಾ, ಹೀಗೆ ನೋಡಿದ್ರಂತೆ, ನಾಳೆ ಬಾ ಹೇಳ್ತೇನೆ, ನಾಳೆನಾ ಇವತ್ತಾಗಲ್ವಾ, ಇಲ್ಲ ನಾಳೆ ಬಾ, ಹೋಗ್ತಾ ಇದ್ದ ಬಾ ಇಲ್ಲಿ, ಬರೋ ಕಾಲಕ್ಕೆ ಒಂದು 10 ಕೆಜಿ ಬೆಣ್ಣೆ ತಗೊಂಡ್ ಬಾ. ಈಗ ನೋಡ್ದ, ಆಯ್ತು, ಪಕ್ಕದಲ್ಲಿ ಶಿಷ್ಯ ಇದ್ದ, ಕೇಳಿದಂತೆ, ಆಚಾರ್ಯ 10 ಕೆಜಿ ಬೆಣ್ಣೆ ಏನ್ ಮಾಡ್ತೀರಾ, ಇರೋದು ನೀವು ನಾನು ಅಷ್ಟೇ, ನಾನು ಕೂಡ ತಿನ್ಲಿಕ್ಕೆ ಆಗಲ್ಲ, 10 ಕೆಜಿ ಬೆಣ್ಣೆ ಏನ್ ಮಾಡ್ತೀರಾ. ಆಚಾರ ಪಕ್ಕನ ನಕ್ಕರಂತೆ, ಅವನು ಬರಲ್ ನೋಡು. ಹೌದಾ, ಹೌದು, ಅವನಿಗೆ ಫುಟ್ಪಾತ್ ಮೇಲೆ ಸಿಗುವಂತ ಅಂಗಡಿಯಲ್ಲಿ ಸಿಗುವಂತ 10 ಕೆಜಿ ಬೆಣ್ಣೆ ತರಲಿಕ್ಕೆ ಮನಸ್ಸು ಧಕ್ಕಂತ ಅವನಿಗೆ 10 ಕೆಜಿ ತರಬೇಕಾ ಅಂತೇಳಿ. ಮತ್ತೆ ನಾವು ಜನ್ಮ ಜನ್ಮದಲ್ಲಿ ಗುರುಗಳ ಶುಶ್ರೂಷ ಮಾಡಿ ಪಡ್ಕೊಂಡಂತ ಶಾಸ್ತ್ರ ವಿಚಾರ ಅನುಭವ ಅಂತ ಅವನಿಗೆ ಹೇಳಬೇಕು, ಅದು ಪುಕ್ಸಾಟಿ ಹೇಳಬೇಕಾ? ಗುರುಗಳ ಸೇವಾ, ಗುರುಗಳ ಅನುಗ್ರಹ ಪಡೆಯದೆ ಆ ರಹಸ್ಯಗಳು ಹೇಳ್ತಾರ? ಸಿಗೋದೇ ಇಲ್ಲ. ಎಂದಾದರೂ ನಮಗೆ ಸೇವಾ ಮಾಡದೇನೆ ಸಿಗ್ತಾ, ದೊಡ್ಡ ಲಾಭ ಅದು, ದೊಡ್ಡ ಲಾಭ. ಅದನ್ನ ಹೇಳ್ತಾ ಇದ್ದಾರೆ. ಎಲ್ಲರೂ ಧರ್ಮ ವೇತ್ರಗಳೇ, ಪ್ರಾಗ್ದರೆ ಅವರು ಆಗ ಮಾತಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಶೃಣು ಪಾರ್ಥಿವ ಯದ್ಬ್ರೂಷೆ ಪಿತುಸ್ತವ ಮಹಾತ್ಮನಃ ಚರಿತಂ ಪಾರ್ಥಿವೇಂದ್ರಸ್ಯ ಯಥಾ ನಿಷ್ಠಾಗತಶ್ಚ. ಯಥಾ ನಿಷ್ಠಾಗತಶ್ಚ, ಎರಡನೇ ಪಾಠ. ಗತಶ್ಚ ಸಹ, ಹೇ ರಾಜ, ನೀ ಕೇಳಿದೆಯಲ್ಲ ನಿಮ್ಮಪ್ಪನ ಚರಿತ್ರೆ ಹಾಗೂ ಅವರು ಹೋದ ಕ್ರಮ ಹೇಳುತ್ತೇವೆ. ಹೇಗಿದ್ದ ನಿಮ್ಮಪ್ಪ? ಧರ್ಮಾತ್ಮ ಚ, ಒಳ್ಳೆ ಧರ್ಮಾತ್ಮನಾಗಿದ್ದ. ಮಹಾತ್ಮ ಚ, ಮಹಾತ್ಮನಾಗಿದ್ದ. ಪ್ರಜಾಪಾಲ ಪಿತಾತವ, ಪ್ರಜೆಯನ್ನು ಪಾಲನೆ ಮಾಡುವುದರಲ್ಲಿ ಯಾವಾಗೂ ನಿಮ್ಮಪ್ಪ ಆಸಕ್ತನಾಗಿದ್ದ. ಆಸೀದಿಹ ಯಥಾವೃತ್ತ ಸ ಮಹಾತ್ಮ ಶುಣಶ್ವತತ್. ಆ ಮಹಾತ್ಮ ಯಾವ ರೀತಿಯಲ್ಲಿ ವ್ಯವಹಾರ ಮಾಡುತ್ತಾ ರಾಜ್ಯಪಾಲನೆ ಮಾಡಿದ್ದ ಎಂಬುದು ನಾನು ಹೇಳ್ತೀವಿ ಕೇಳು. ಇಲ್ಲಿ ಧರ್ಮಾತ್ಮ ಮಹಾತ್ಮ ಅಂತ ಏನದು? ಧರ್ಮಾತ್ಮ ಅಂತ ಹೇಳಿದರೆ ಧರ್ಮವೇ ಸ್ವಭಾವವಾಗಿರತಕ್ಕಂಥವ. ಇನ್ನು ಮಹಾತ್ಮ ಅಂದರೆ ವಿಶೇಷವಾಗಿರತಕ್ಕಂಥ ಭಗವಂತನ ಪ್ರೀತಿಕರವಾಗಿರತಕ್ಕಂಥ ಆತ್ಮ ಸ್ವರೂಪವುಳ್ಳಂಥವ, ದೊಡ್ಡದಾದ ಬೆಳೆದ ಆತ್ಮ, ಚೇತನರು, ಭಗವಂತನ ಪ್ರೀತಿಕರವಾದ ಕಾರ್ಯಗಳನ್ನೇ ಮಾಡುವಂಥವರಾದ್ದರಿಂದ ಮಹಾತ್ಮ. ಚಾತುರ್ವರ್ಣ್ಯಂ ಸ್ವಧರ್ಮಸ್ಥಂ ಸಕೃತ್ವ ಸರ್ಪರ್ಯ ರಕ್ಷತ ಧರ್ಮತೋ ಧರ್ಮ ವಿದ್ರಾಜ ಧರ್ಮೋ ವಿಗ್ರಹವಾನಿವ. ತಾನಿದ್ದ ಕಾಲಕ್ಕೆ 4 ವರ್ಣದವರನ್ನ ತಮ್ಮ ತಮ್ಮ ಧರ್ಮದಲ್ಲಿರುವಂತೆ ಮಾಡಿದ್ದ, ಧರ್ಮ ತಿಳ್ಕೊಂಡಿದ್ದ. ಯಾವ ಯಾವ ವರ್ಣದವರಿಗೆ ಏನೇನು ಧರ್ಮ ಎಂಬುದು ಚೆನ್ನಾಗಿ ತಿಳ್ಕೊಂಡಿದ್ದ. ಅಷ್ಟೇ ಅಲ್ಲ, ಧರ್ಮವೇ ಒಂದು ರೂಪವನ್ನ ತಾಳಿದರೆ ಅದು ನಿಮ್ಮಪ್ಪ ಆ ಥರ ಇತ್ತಯ್ಯ. ರರಕ್ಷ ಪೃಥಿವೀಂ ದೇವೀಂ ಶ್ರೀಮಾನ್ ಅತುಲ ವಿಕ್ರಮ. ದ್ವೇಷ್ಟಾರಸ್ತಸ್ಯ ನೈವಸ್ಯ ಸತದ್ವೇಷ್ಟಿ ನ ಕಂಚನ. ಶ್ರೀಮಾನ್ ಅತುಲ ವಿಕ್ರಮ, ಅದ್ಭುತವಾದ ಪರಾಕ್ರಮ ಇರತಕ್ಕಂಥ ಆತ. ದೇವೀಂ ಪೃಥಿವೀಂ ರರಕ್ಷ, ತಾಯಿಯಾದಂಥ ಭೂದೇವಿಯನ್ನ ರಕ್ಷಣೆ ಮಾಡಿದನಯ್ಯ. ತಸ್ಯ ದ್ವೇಷ್ಟಾರಹ ನೈವ, ಇವನಿಗೆ ದ್ವೇಷ ಮಾಡುವವರೇ ಇಲ್ಲ ಅವನನ್ನ. ಸದ್ವೇಷ್ಟಿ ನ ಕಂಚನ, ಆ ರಾಜನು ಯಾರನ್ನೂ ದ್ವೇಷ ಮಾಡುತ್ತಾ ಇದ್ದಿಲ್ಲ. ಇವರು ನನ್ನ ದ್ವೇಷಿಗಳು ಅಂತ ಯಾರನ್ನ ಇಟ್ಟುಕೊಂಡಿದ್ದಿಲ್ಲ. ಹೌದಾ? ರಾಜ ಅಂತಾದ ಮೇಲೆ ಶತ್ರುಗಳು ಇರ್ತಾರಲ್ವಾ, ಮತ್ತೆ ದ್ವೇಷಾದಿಗಳಿದ್ದೇ ಇರುತ್ತಲ್ವಾ. ತುಂಬಾ ಭಾರತ ಆಳ ಅಲ್ಲ ಕೇಳ್ತಾ ಇದ್ದಾರೆ. ಶತ್ರುಗಳಿದ್ರು ಅಂದ್ರೆ ಈ ತರನ್ನ ದ್ವೇಷ ಮಾಡೋರು ಯಾರಿದ್ದಿಲ್ಲ ಅಂದ್ರೆ, ಮಧ್ವರಾಯರ ಕಾಲಕ್ಕೆ ಮಧ್ವರಾಯರನ್ನ ದ್ವೇಷ ಮಾಡೋರು ಇದ್ರು. ಇವರಿಗಿರಲ್ವಾ? ರಾಜರಿಗೆ ಇರ್ತಾರೆ. ದ್ವೇಷ್ಟಾರಹ ನೈವತಸ್ಯ ಅಂತ ಹೇಳಿದರೆ ಅರ್ಥ ಏನು? ಸಜ್ಜನರಾದವರು ಯಾರೂ ದ್ವೇಷ ಮಾಡತಾ ಇದ್ದಿಲ್ಲ. ಈತ ಸಹಜವಾಗಿ ಯಾರಲ್ಲೂ ದ್ವೇಷ ಮಾಡ್ತಿದ್ದಿಲ್ಲ. ಏನು ಕಾರಣ? ಮಹಾತ್ಮನಾದ್ದರಿಂದ. ಏನು ಮಹಾತ್ಮ ಅಂತ ಹೇಳಿದರೆ, ಹೇಳ್ತಾ ಇದ್ದಾರೆ, ಎಲ್ಲರೂ ಗೊಂಬೆಗಳು, ಅಸ್ವತಂತ್ರರು. ಇವತ್ತು ಪ್ರೀತಿ ಮಾಡುತ್ತಾರೆ, ನಾಳೆ ದ್ವೇಷ ಮಾಡುತ್ತಾರೆ, ಉದಾಸೀನರಾಗಿರ್ತಾರೆ, ನಾನಾ ರೀತಿಯಲ್ಲಿ ಅವರ ಕೈಯಲ್ಲೇ ಅವರಿಲ್ಲ, ಗೊಂಬೆಗಳಾಗಿ ಆಡುತ್ತಿದ್ದಾರೆ. ಇವತ್ತು ಮಿತ್ರನಾದವ ನಾಳೆ ಶತ್ರುವಾಗಬಹುದು, ನಾಳೆ ಶತ್ರುವಾದವ ಮಿತ್ರನಾಗಬಹುದು, ಉದಾಸೀನನೂ ಆಗಬಹುದು. ಮಿತ್ರನಾದವ ಅಂತ ಒಬ್ಬನನ್ನ ಪಕ್ಕಕ್ಕೆ ಇಡ್ಲಿಕ್ಕಿಲ್ಲ, ಅವನು ಯಾವಾಗೂ ಮಿತ್ರನಾಗಿರುವುದೇ ಇಲ್ಲ. ಶತ್ರುವಾದವನು ಯಾವಾಗೂ ಶತ್ರುವಾಗಿ ಇರೋದಿಲ್ಲ. ಯಾಕೆ? ಒಳಗಿದ್ದವ ಹೇಗಿಟ್ಟರೆ ಹಾಗಿರ್ತಾರೆ. ಅದನ್ನು ತಿಳ್ಕೊಂಡವರು ಪ್ರತ್ಯೇಕವಾಗಿ ಒಬ್ಬರ ಮೇಲೆ ಪ್ರೀತಿ, ಒಬ್ಬರ ಮೇಲೆ ದ್ವೇಷ ಅಂತ ಈ ರೀತಿ ಇಟ್ಟುಕೊಳ್ಳಲ್ಲ. ಯಾಕೆ? ಎಲ್ಲ ಗೊಂಬೆಗಳೇ ಆಗುತ್ತಾನೆ. ಈ ತತ್ವ ತಲೆಯಲ್ಲಿ ತಿರುಗಾಡ್ತಾ ಇದ್ರೆ ಟ್ಯಾಬ್ಲೆಟ್ ಹಾಕೊಂಡಾಗ ಪ್ರಶಾಂತವಾಗಿರ್ತೀವಿ, ಇಲ್ಲ ಕೂದಿತ ಇರಬೇಕು. ಬದುಕೆಲ್ಲ ಕುದಿತಾ ಇರಬೇಕು. ಅದನ್ನೇ ಹೇಳ್ತಾ ಇದ್ದಾರೆ. ನಂತರ ಸಮಸರ್ವೇಷು ಭೂತೇಶು ಪ್ರಜಾಪತಿರಿವಾಭವತ್ ಬ್ರಾಹ್ಮಣಾ ಕ್ಷತ್ರಿಯಾಹ ವೈಶ್ಯಾಹ ಶೂದ್ರಾಶ್ಚೈವ ಸ್ವಕರ್ಮಸು ಸ್ಥಿತಾಹ ಸುಮನಸೋ ರಾಜನ್ ತೇನ ರಾಜ್ಞಾ ಸ್ವಧಿಷ್ಠಿತಾ. ಇನ್ನ ಹೇಳ್ತಾ ಇದ್ದಾರೆ, ಎಲ್ಲ ರಾಜರನ್ನ ವಿಶೇಷವಾಗಿ ಪರಿಪಾಲನೆ ಮಾಡ್ತಾ ಇದ್ದ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯ ಶೂದ್ರರನ್ನೆಲ್ಲ ತಮ್ಮ ತಮ್ಮ ಧರ್ಮ ಕರ್ಮಗಳನ್ನು ಮಾಡುವಂತೆ ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ಸುಮನಸಃ ರಾಜಂತೇನ ರಾಜ್ಞ ಸ್ವಧಿಷ್ಠಿತಾಹ. ದೇವತೆಗಳಿಗೂ ಕೂಡ ವಿಶೇಷವಾದ ಪೂಜಾದಿಗಳು ಇಲ್ಲಿ ಸಿಗ್ತಾ ಇತ್ತು. ವಿಧವಾನಾಥ ವಿಕಲಾನ್ ಕೃಪಣಾಂಶ ಬಭಾರಸಃ. ಯಾರಾದರೆ ಗಂಡಂದ್ರೆ ಕಳ್ಕೊಂಡು ಅನಾಥರಾಗಿರ್ತಾರೋ, ವಿಧವೆಯರಾಗಿರ್ತಾರೋ, ಇನ್ನು ಪಾಲನೆ ಮಾಡಲಿಕ್ಕೆ ತಂದೆ ತಾಯಿಯರು ಯಾರು ಇಲ್ಲದೆ ಅನಾಥರಾಗಿರ್ತಾರೋ, ಮಕ್ಕಳಿಲ್ಲದವರು, ಹಾಗೆ ದೀನರು, ವಿಕಲಾಂಗರು ಯಾರ್ಯಾರಿರ್ತಾರೋ ಅವರೆಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಯಾರೊಬ್ಬರಿಗೂ ತೊಂದರೆ ಆಗದಂತೆ, ಎಲ್ಲರಿಗೂ ಕಾಲಕಾಲಕ್ಕೆ ಬರುವಂತೆ, ಎಲ್ಲ ಸಿಗುವಂತೆ ಮಾಡ್ತಿದ್ದ. ಸುದರ್ಶಃ ಸರ್ವಭೂತಾನಾಂ ಆಶೀತ್ ಸೋಮಯೋ ಅಪರಃ ತುಷ್ಟಪುಷ್ಟ ಜನ ಶ್ರೀಮಾನ್ ಸತ್ಯವಾಕ್ ದೃಢ ವಿಕ್ರಮಃ. ಸುದರ್ಶ ಸರ್ವಭೂತಾನಾಂ ಆಸೀತ್ ಸೋಮಯಿವಾಪರಃ. ಚಂದ್ರನ ನೋಡಿದರೆ ಹೇಗೆ ಸಂತೋಷ ಆಗುತ್ತೋ, ದರ್ಶನ ಮಾಡಿದರೆ ಚಂದ್ರನ ದರ್ಶನ ಹೇಗೆ ಸಂತೋಷಕರವೋ, ಈತನ ದರ್ಶನವೂ ಸಂತೋಷಕರಾಗಿತ್ತು. ಅಷ್ಟೇ ಅಲ್ಲ, ಹೇಗೆ ಚಂದ್ರನ ಕಾಂತಿ ಆತನ ವಿಶೇಷವಾದ ದೃಷ್ಟಿಯಿಂದ ಎಲ್ಲರೂ ಸಂತೋಷವಾಗಿರ್ತಾರೋ, ಬೆಳೆಗಳೆಲ್ಲ ಪುಷ್ಟಿಯಾಗಿ ಬೆಳೆಯುತ್ತ, ಹಾಗೇ ಈತನ ರಾಜ್ಯದಲ್ಲಿ ಪ್ರಜೆಗಳೆಲ್ಲ ಒಳ್ಳೆ ಸಂತೋಷದಿಂದ ಪುಷ್ಟಿಯಿಂದ ಇರ್ತಾ ಇದ್ರು, ಆನಂದದಿಂದ ಇರ್ತಾ ಇದ್ರು. ಅಷ್ಟೇ ಅಲ್ಲ, ಆತ ಶ್ರೀಮಾನ್, ಧನ ಸಂಪನ್ನ, ಸತ್ಯವಾದಿ, ಅಮಿತ ಪರಾಕ್ರಮಶಾಲಿಯಾಗಿದ್ದ. ಧನುರ್ವೇದೋ ವೇದೇತು ಶಿಷ್ಯೋಭೂತ್ ನೃಪಶಾರದ್ವತಸ್ಯ ಚ ಗೋವಿಂದಸ್ಯ ಪ್ರಿಯಶ್ಚಾಸೀತ ಪಿತಾ ತೇ ಜನಮೇ ಜಯ. ಶಾರದ್ವತರು ಅಂದರೆ ಕೃಪಾಚಾರ್ಯರು. ಕೃಪಾಚಾರ್ಯರಲ್ಲಿ ಧನುರ್ವೇದವನ್ನು ಅಭ್ಯಾಸ ಮಾಡಿದರು ನಿಮ್ಮಪ್ಪ. ಅಷ್ಟೇ ಅಲ್ಲ, ಶ್ರೀಕೃಷ್ಣ ಅಷ್ಟೇ ವಿಶೇಷವಾಗಿ ಧನುರ್ವಿದ್ಯಾದಲ್ಲಿ ಅನೇಕ ವಿದ್ಯೆಗಳಲ್ಲಿ ಪಂಡಿತರಾದರು. ಶ್ರೀಕೃಷ್ಣನಿಗೆ ಬಹಳ ಇಷ್ಟವಾದ ವ್ಯಕ್ತಿ ಪರೀಕ್ಷಿತ. ಲೋಕಸ್ಯ ಚೈವ ಸರ್ವಸ್ಯ ಪ್ರಿಯಾಸೀನ್ ಮಹಾಯಶಃ ಪರೀಕ್ಷೀಣೇಶು ಪುರುಷು ಸೋತ್ತರಾಯಾಮಜಿ ಜನತ್. ವಿಶೇಷವಾಗಿ ಜಗತ್ತಿನಲ್ಲಿ ಎಲ್ಲರಿಗೂ ಇಷ್ಟ ಈ ರಾಜ ಅಂದರೆ. ಕುರುಕುಲ ನಾಶ ಆಗುವ ಸಮಯದಲ್ಲಿ ಉತ್ತರಾದೇವಿ ಗರ್ಭದಲ್ಲಿ ತಾನು ಹುಟ್ಟಿದ್ದಾನೆ. ಪರೀಕ್ಷಿತ ಅಭವತ್ ತೇನ ಸೌಭದ್ರಸ್ಯಾತ್ಮಜೋ ಬಲಿ ರಾಜಧರ್ಮಾರ್ಥ ಕುಶಲಃ ಯುಕ್ತ ಸರ್ವಗಣೈ ಗುಣೈರ್ವ್ರತಃ. ಇಲ್ಲಿ ಹೇಳ್ತಾ ಇದ್ದಾರೆ, ರಾಜಧರ್ಮದಲ್ಲಿ ಅರ್ಥ ನೀತಿಯಲ್ಲಿ ಒಳ್ಳೆ ಕುಶಲ, ಎಲ್ಲ ಸದ್ಗುಣಗಳು ನಿನ್ನ ತಂದೆಗೆ ಬಂತಯ್ಯ. ಇನ್ನ ವೈಯಕ್ತಿಕ ವಿಚಾರ ಹೇಳ್ತಾರೆ, ಜಿತೇಂದ್ರಿಯಶ್ಚ ಆತ್ಮವಾಂಶ್ಚ ಮೇಧಾವಿ ಧರ್ಮ ಸೇವಿತ ಷಡ್ವರ್ಗ ಜಿನ್ಮಹಾಬುದ್ಧಿ ನೀತಿ ಶಾಸ್ತ್ರ ವಿದುತ್ತಮ. ಒಳ್ಳೆ ಜಿತೇಂದ್ರಿಯ, ಆತ್ಮವಾನ್, ಮನಸ್ಸನ್ನ ಹಿಡಿತದಲ್ಲಿಟ್ಟುಕೊಂಡವ, ಭಗವಂತನ ಶರಣಾಗತನಾದವ. ಆತ್ಮವಾನ್, ಆತ್ಮಶಬ್ದಕ್ಕೆ ಭಗವಂತ ಅಂತ ಅರ್ಥ, ಆತ್ಮ ಅಂದ್ರೆ ಮನಸ್ಸು ಅಂತ ಅರ್ಥ. ಮನೋನಿಗ್ರಹ ಇರತಕ್ಕಂಥವ, ಒಳಗಿರತಕ್ಕಂಥ ಭಗವಂತನ ಶರಣಾಗತನಾದವ. ನಂತರ ಷಡ್ವರ್ಗಜಿತ್, ಕಾಮಕ್ರೋಧಾದಿಗಳನ್ನು ಗೆದ್ದವ, ನೀತಿ ಶಾಸ್ತ್ರವಿದುತ್ತಮ. ನೀತಿ ಶಾಸ್ತ್ರವನ್ನು ತಿಳ್ಕೊಂಡವರಲ್ಲಿ ಬಹಳ ಶ್ರೇಷ್ಠ ನಿಮ್ಮಪ್ಪ. ಪ್ರಜಾ ಇಮಾಸ್ತತ್ರ ಪಿತಾ ಷಷ್ಟಿ ವರ್ಷಾಣ್ಯಪಾಲಯತ್ ತಥೋ ದಿಷ್ಟಾಂತಮಾಪನ್ನ ಸರ್ವೇಷಾಂ ದುಃಖಮಾವಹನ್. ನಿಮ್ಮಪ್ಪ ಷಷ್ಟಿ ವರ್ಷಾಣ್ಯಪಾಲಯತು, 60 ವರ್ಷಗಳ ಕಾಲ ಒಳ್ಳೆ ರಾಜ್ಯವನ್ನ ಮಾಡಿದ್ನಯ್ಯ. ಆದರೆ ಎಲ್ಲರಿಗೂ ದುಃಖ ಆಗುವಂತೆ ಇದ್ದಕ್ಕಿದ್ದಂತೆ ಹೋಗಿಬಿಟ್ಟ. ತಸ್ಯತ್ವಂ ಪುರುಷಶ್ರೇಷ್ಠ ಧರ್ಮೇಣ ಪ್ರತಿಪೇದಿವಾನ್ ಇದಂ ವರ್ಷಸಹಸ್ರಾಣಿ ರಾಜ್ಯಂ ಕುರುಕುಲಾಗತಂ. ಬಾಲ ಏವ ಅಭಿಷಿಕ್ತಸ್ತ್ವಂ ಸರ್ವಭೂತಾನುಪಾಲಕಃ. ನಂತರ ನಿಮ್ಮಪ್ಪನ ಸಿಂಹಾಸನವನ್ನು ನೀವು ಪಡೆದಿದ್ದೀರಿ. 1000 ವರ್ಷಗಳಿಂದ ಬಂದಿರತಕ್ಕಂಥ ಈ ಕುರುವಂಶದಲ್ಲಿ ಈ ರಾಜ್ಯವನ್ನು ನೀವು ಚಿಕ್ಕ ಹುಡುಗರಾಗಿದ್ದಾಗೆ ಪಡೆದು ಎಲ್ಲ ಪ್ರಾಣಿಗಳನ್ನ ಚೆನ್ನಾಗಿ ರಕ್ಷಣೆ ಮಾಡ್ತಾ ಇದ್ದೀರಿ ಅಂತ ಅಷ್ಟರ ಪರ್ಯಂತ ಅವರಪ್ಪನ ರಾಜ್ಯಭಾರ ಗುಣಗಣಗಳು ಎಲ್ಲವನ್ನ ಹೇಳಿ ಇವರ ವಿಚಾರವನ್ನು ಇವರ ಮುಂದೆ ಸರ್ವ ಜನಪ್ರಿಯ ಆಗಿದೆ ನಿಮ್ಮ ವ್ಯವಹಾರ ಎಂಬುದನ್ನೂ ಹೇಳಿದರು. ಅಲ್ಲಿ ಮಂತ್ರಿಗಳಾದವರ ಒಂದು ಕೌಶಲ ಏನು ಅಂದರೆ, ನೋವು ಕೊಡದೇನೆ ತಪ್ಪಿದ್ದರೆ ಹೇಳೋದು, ಅಹಂಕಾರ ಬಾರದಂತೆ ಇದ್ದ ವಿಷಯವನ್ನು ಹೊಗಳಿ ಹೇಳೋದು. ಎಷ್ಟು ಚೆನ್ನಾಗಿ ಹೇಳ್ತಾನೆ, ನಿಮ್ಮಪ್ಪ ಹೇಗೆ ದೊಡ್ಡವರು ನೀನು ಹಾಗೆ ಇದ್ದೀಯ, ನನ್ನಿಂದ ಅಂತಹ ದೊಡ್ಡ ನಿಮ್ಮಪ್ಪನ ಮಗ ಆದ್ದರಿಂದ ನೀನು ಹೇಗಿದ್ದೀಯ ಅಂತ. ಇನ್ನೊಂದು ಕಡೆ ಅಪ್ಪ ನೀನು ಒಳ್ಳೆ ವಿಶೇಷವಾಗಿದ್ದೀಯ ಅಂತ ಎರಡೂ ರೀತಿಯಲ್ಲೂ ಮಾತಾಡ್ತಾ ಇದ್ದಾರೆ. ಅವ ಜನಮೇಜಯರಾಯ ಹೇಳ್ತಾ ಇದ್ದಾರೆ, ನಾಸ್ಮಿನ್ ಕುಲೇ ಜಾತು ಬಭೂವ ರಾಜ ಯೋನ ಪ್ರಜಾನಾಂ ಪ್ರಿಯಕೃತ್ ಪ್ರಿಯಶ್ಚ ವಿಶೇಷತ ಪ್ರೇಕ್ಷಪಿತಾ ಮಹಾನಾಂ ವೃತ್ತ ಮಹದ್ವೃತ್ತ ಪರಾಯಣಾನ. ಹೇಳ್ತಾ ಇದ್ದಾರೆ, ನಾಸ್ಮಿನ್ ಕುಲೇ ಜಾತ ಬಭೂವ ರಾಜ ಯೂನ ಪ್ರಜಾನಾಂ ಪ್ರಿಯಕೃತ್ ಪ್ರಿಯಶ್ಚ. ಈ ನಮ್ಮ ವಂಶದಲ್ಲಿ ಪ್ರಜೆಗಳಿಗೆ ಪ್ರಿಯ ಮಾಡದೇ ಇರುವ ರಾಜ ಬರಲೇ ಇಲ್ಲಲ್ಲ ಈ ವಂಶದಲ್ಲಿ. ಯಾಕೆ, ನನ್ನ ಪಿತಾಮಹರು ಪ್ರಪಿತಾಮಹರು ಎಲ್ಲರೂ ಧರ್ಮಪರಾಯಣರು, ಪ್ರೇಕ್ಷ್ಯ ವಿಶೇಷತಃ ಪಿತಾಮಹಾನಾಂ ವೃತ್ತಂ ಮಹದ್ವೃತ್ತ ಪರಾಯಣಾನಾಂ. ವಿಶೇಷವಾಗಿರತಕ್ಕಂಥ ನಮ್ಮ ಪಿತಾಮಹರು ಪಾಂಡವಾದಿಗಳೆಲ್ಲ ಮಹಾನುಭಾವರು, ಮಹದ್ ವೃತ್ತ ಪರಾಯಣ. ಮಹತ್ ಶಬ್ದವಾಚ್ಯ ಭಗವಂತ, ಅವನಲ್ಲೇ ವೃತ್ತಿ ಅಂದರೆ ಸದಾಕಾಲ ಭಗವಂತನ ಸರ್ವ ಸಮರ್ಪಣ ಮಾಡುವುದೇ ಮಹದ್ ವೃತ್ತಿ. ಆ ವೃತ್ತಿಯೇ ಸದಾಕಾಲ ಇಟ್ಟುಕೊಂಡವರು ಮಹದ್ ವೃತ್ತ ಪರಾಯಣರು. ಅಂಥ ಮಹಾನುಭಾವರಿಂದ ನಮ್ಮಪ್ಪ ಶಿಕ್ಷೆಯನ್ನು ಪಡೆದದ್ದು. ನಂತರ ಕಥಂ ನಿಧನಮಾಪನ್ನ ಪಿತಾ ಮಮ ತಥಾ ವಿಧ ಆಚಕ್ಷಧ್ವಂ ಯಥಾವನ್ಮೇ ಶ್ರೋತುಮ್ ಇಚ್ಛಾಮಿ ತತ್ವತಃ ಅಂತ ಧರ್ಮಾತ್ಮನಾಗಿರ್ತಕ್ಕಂಥ ನಮ್ಮಪ್ಪನಿಗೆ ಇದ್ದಕ್ಕಿದ್ದಂತೆ ಮೃತ್ಯು ಹೇಗೆ ಬಂತು ನಾನು ವಿಸ್ತಾರವಾಗಿ ತಿಳ್ಕೋಬೇಕು ಅಂತಿದ್ದೇನೆ. ಅವಾಗ ಸೌತಿಗಳು ಹೇಳ್ತಾರೆ, ಇವಂ ಸಂಚೋದಿತಾ ರಾಜ್ಞಾ ಮಂತ್ರಿಣಸ್ತೆ ನರಾಧಿಪಂ ಊಚಸ್ಸರ್ವೇ ಯಥಾವೃತ್ತಂ ರಾಜ್ಞ ಪ್ರಿಯ ಹಿತೈಷಿಣಃ. ಅವಾಗ ಆ ಮಂತ್ರಿಗಳೆಲ್ಲ ರಾಜನ ಪ್ರಿಯವನ್ನ ಹಿತವನ್ನ ಬಯಸಿದಂಥವರು ರಾಜನಿಗೆ ನಡೆದದ್ದನ್ನೆಲ್ಲ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದ ಮಂತ್ರಿಗಳು ಹೇಳ್ತಾರೆ, ಸರಾಜ ಪೃಥ್ವೀಪಾಲ ಸರ್ವಶಸ್ತ್ರಭೃತಾಂಬರ ಬಭೂವ ಮೃಗಯಾ ಶೀಲ ತವ ರಾಜನ್ ಪಿತಾ ಸದಾ. ಈ ನಿಮ್ಮಪ್ಪ ರಾಜ್ಯವನ್ನು ಆಳ್ತಾ ಇದ್ದ, ಆದರೆ ಬೇಟೆ ಅಂದ್ರೆ ತುಂಬಾ ಆಸಕ್ತಿ ಇತ್ತಯ್ಯ. ಹೇಗೆ ಯಥಾ ಪಾಂಡುರ ಮಹಾಬಾಹು ಧನುರ್ಧರವ ಹರಿ ಯುಧಿ ಅಸ್ಮಾ ಸ್ವಸಜ್ಜ ಸರ್ವಾಣಿ ರಾಜಕಾರ ಕಾರ್ಯಾಣ್ಯಶೇಷತಃ. ಹೇಗೆ ಪಾಂಡು ಮಹಾರಾಜ ಮಂತ್ರಿಗಳಿಗೆ ರಾಜ್ಯವನ್ನು ಒಪ್ಪಿಸಿ ಬೇಟೆಗೆ ಹೋಗ್ತಿದ್ದ, ಹಾಗೆ ನಿಮ್ಮಪ್ಪನೂ ಕೂಡ ನಮಗೆ ರಾಜ್ಯವನ್ನು ವಹಿಸಿ ತಾನು ಹೋಗ್ತಾ ಇದ್ದ. ಅಸುಮಾಸು ಅಸಜ್ಯ ಸರ್ವಾಣಿ ರಾಜಕಾರ್ಯಾಣಿ ಅಶೇಷತಃ. ನಮ್ಮಲ್ಲೇ ಎಲ್ಲ ರಾಜಕಾರ್ಯಗಳನ್ನು ಮಾಡಲಿಕ್ಕೆ ಅಧಿಕಾರವನ್ನು ವಹಿಸಿಕೊಟ್ಟು ತಾನು ಬೇಟೆಗೆ ಹೋಗ್ತಾ ಇದ್ದ. ಸ ಕದಾಚಿತ್ ವನಗತಃ ಮೃಗಂ ವಿವ್ಯಾಧ ಪತ್ರಿಣ ವಿದ್ವಾಚಾನ್ವಸರತ್ತೂರ್ಣಂ ತ ಮೃಗಂ ಗಹನೇ ವನೇ. ಒಂದು ಸಲ ಬೇಟೆಗೆ ಹೋದಾಗ ವನದಲ್ಲಿ ಇರತಕ್ಕಂಥ ಒಂದು ಮೃಗವನ್ನ ಬಾಣದಿಂದ ಹೊಡೆದ. ಪತ್ರಿಣ ವಿವ್ಯಾಧ ಬಾಣದಿಂದ ಹೊಡೆದ. ವಿದ್ವಾಚ ಅನ್ವಸರತ್ ತೂರಣಂ ಬಾಣದಿಂದ ಹೊಡೆದು ಅದು ಮುಂದೆ ಕುಕ್ತಾರೆ ವೇಗವಾಗಿ ಅದರ ಹಿಂದೆ ಹೊಡೆದು. ಆ ವಿಶೇಷವಾಗಿರತಕ್ಕಂಥ ದೊಡ್ಡ ವನ, ಆ ವನದಲ್ಲಿ ಓಡ್ತಾ ಇದ್ದಾನೆ. ಪದಾತಿ ಬದ್ಧ ನಿಸ್ತ್ರಿಂಶ ತಥಾ ಯುಧ ಕಲಾಪವಾನ್ ನ ಚಾಸಸಾದ ಗಹನೆ ಮೃಗಂ ನಷ್ಟಂ ಪಿತಾತವ. ವಿಶೇಷವಾಗಿ ಪದಾತಿ ಬದ್ಧ ನಿಸ್ತ್ರಿಂಶ ತಥಾ ಯುಧ ಕಲಾಪವಾನ್, ಈ ವಿಶೇಷವಾಗಿರತಕ್ಕಂಥ ಈ ಪದಾತಿ ವೃಂದ ಬೇಟೆಗೆ ಹೋಗುವಾಗ ರಾಜನನ್ನು ರಕ್ಷಣೆ ಮಾಡಲಿಕ್ಕೆ ಈ ಕಾಲ್ಬಲದವರು ಇರ್ತಾರೆ, ನಡ್ಕೊಂಡು ಯುದ್ಧ ಮಾಡುವವರು. ಅವರೆಲ್ಲರೂ ಖಡ್ಗ ಹಿಡ್ಕೊಂಡೇ ಇದ್ದಾರೆ, ಅನೇಕ ಆಯುಧಗಳನ್ನು ಇಟ್ಕೊಂಡಿದ್ದಾರೆ. ಆದರೆ ನಚ ಆಸಸಾದ ಗಹನೆ, ವಿಶೇಷವಾಗಿರತಕ್ಕಂಥ ವನದಲ್ಲಿ ರಾಜ ವೇಗವಾಗಿ ಮುಂದಕ್ಕೆ ಹೋಗ್ತಾ ಇದ್ರೆ ಈ ಪದಾತಿಗಳೆಲ್ಲ ಅವರನ್ನು ಅನುಸರಿಸಿ ಹೋಗ್ಲಿಕ್ಕಾಗ್ಲಿಲ್ಲ. ಮೃಗಂ ನಷ್ಟಂ ಪಿತಾತವ. ಅಷ್ಟರೊಳಗೆ ನಿಮ್ಮಪ್ಪನಿಗೆ ಆ ಹೊಡೆದಂಥ ಮೃಗ ಎಲ್ಲಿಗೆ ಹೋಯಿತು ಕಾಣಿಸಲಿಲ್ಲ. ತುಂಬಾ ಓಡಿ 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 ಸಾಕಾಯಿತು. ಪರಿಶ್ರಾಂತೋ ವಯಸ್ಥಶ್ಚ ಷಷ್ಠಿ ವರ್ಷೋ ಜರಾನ್ವಿತ ಕ್ಷುದಿತಸ್ಥ ಮಹಾರಣ್ಯೆ ತದರ್ಶ ಮುನಿಸತ್ತಮಂ. ತುಂಬಾ ಸುಸ್ತಾಗಿದೆ, 60 ವರ್ಷ ಆಗಿದೆ ಆ ಬೇಟೆಯಲ್ಲಿ, ತುಂಬಾ ಸುಸ್ತನಾಗಿದ್ದಾನೆ, ಮುದುಕ್ತನ ಬಂದಿದೆ. 60 ವಯಸ್ಸಿಗೆ ತಕ್ಕಂಥದ್ದು, ಹಸಿವೆ ಬಾಯಾರಿಕೆ ತುಂಬಾ ಬರ್ತಾ ಇದೆ. ಆದ್ದರಿಂದ ಅಲ್ಲೇ ಒಬ್ಬ ಮುನಿಗಳನ್ನು ನೋಡುತ್ತಾ ಇದ್ದಾರೆ, ಮುನಿಶ್ರೇಷ್ಠರನ್ನು. ಸತಂ ಪಪ್ರಚ್ಛ ರಾಜೇಂದ್ರ ಮುನಿಂ ಮೌನೌ ರಥೇ ಸ್ಥಿತಂ ನ ಕಿಂಚಿದು ವಾಚೈನಂ ಪೃಷ್ಟೋಪಿ ಸ ಮುನಿಸ್ತದಾ. ಅಲ್ಲಿ ಒಬ್ಬ ಮುನಿ ಇದ್ರು, ಅವರು ಮೌನ ವ್ರತದಲ್ಲಿದ್ರು, ಅದು ಇವ್ರಿಗೆ ಗೊತ್ತಿಲ್ಲ. ರಾಜ ಇಲ್ಲಿ ಮೃಗ ಬಂತೇನು ಅಂತ ಕೇಳಿದರೆ ಆತೇನು ಮಾತಾಡಲಿಲ್ಲ. ಯಾಕೆ ಮೌನ ವ್ರತದಲ್ಲಿದ್ರು? ಮೌನ ವ್ರತ ಅಂತ ಹೇಳ್ಬೋದಾಗಿತ್ತಲ್ಲ ರಾಜನಿಗೆ, ಇನ್ನು ಹೇಳಿದರೆ ಮೌನ ವ್ರತ ಇಲ್ಲಿರುವುದು. ಮೌನ ವ್ರತ ಅಂದ್ರೆ ಮಾತಾಡಬಾರ್ದು ಅಂತ ಅರ್ಥ. ಯಾರೇ ಬಂದ್ರು, ಏನೇ ಮಾಡಿದ್ರು, ಏನೇ ಮಾಡಿದ್ರು ಮಾತಾಡಬಾರ್ದು. ಹೇಗೆ ಕಾಷ್ಠ ಮೌನ ವ್ರತ ಅಂತ ಕಟ್ಟಿಗೆ ಇರುತ್ತೆ, ಮರತ್ತುಂಡು. ಎದುರಿಗೆ ಬಿದ್ದಿರುತ್ತೆ, ನೀವು ಬೈಯಿರಿ ಹೊಡೆಯಿರಿ ಏನು ಮಾಡ್ರಿ, ಗಂಟೆಗಳಗಟ್ಟಲೆ ನೀವು ಮಾತಾಡಿದ್ರು ಅದು ಏನು ರೆಸ್ಪಾನ್ಸ್ ಕೊಡಲ್ಲ, ಹೌದಲ್ವೇ? ಅದೇ ಥರ ಆಚಾರ್ಯರು ಹಾಗೆ ಕಾಷ್ಟಮೌನ ವ್ರತವನ್ನು ಮಾಡ್ತಾರೆ. ಕಾಷ್ಟಮೌನ ವ್ರತ ಅಂದರೆ ಮೌನ ಅಂದರೆ ಮೌನ, ಇನ್ನು ಅದನ್ನು ಬಾಯಿ ಬಿಡಬಾರದು ಅಧ್ಯಕ್ಷ ಅಂದರೆ. ಮೌನ ಅಂದರೆ ಏನು? ಲೌಕಿಕ ಮಾತಿನಲ್ಲಿ ದೇವರ ಪಾಠ ಪ್ರವಚನಾದಿಗಳು ಮಾಡೇ ಮಾಡ್ತಿರ್ತಾರೆ, ಲೌಕಿಕ ಮಾತುಗಳಿಲ್ಲ. ನಮ್ಮ ಸ್ವಾಮಿಗಳು ಮಾಡಿದರು, ಅದಮಾರ್ ಸ್ವಾಮಿಗಳು ಸೋದಾ ಕ್ಷೇತ್ರದಲ್ಲಿ ಚಾತುರ್ಮಾಸ ಕಾಲಕ್ಕೆ ಅದ್ಭುತವಾಗಿ ಕೇವಲ ಸ್ವಲ್ಪ ಹಣ್ಣು ಹಾಲು ಆಹಾರವನ್ನು ತಗೊಂಡು ವಾದಿರಾಜನ ಮುಂಭಾಗದಲ್ಲೇ ವೃಂದಾವನದ ಮುಟ್ಟಿದ್ರೆ ಹೀಗೆ ತಾಕಿದ್ರೆ ವೃಂದಾವನ ಅಲ್ಲೇ ಕೂಡುವ ಅಧಿಕಾರ ಅವರದೆಲ್ಲ ದೊಡ್ಡವರದ್ದು. ಬೆಳಿಗ್ಗೆ ಕೂತರೆ ಪೂಜಾ ಮುಗಿಸಿಕೊಂಡು ಮಧ್ಯಾಹ್ನ 2-3 ಗಂಟೆವರೆಗೂ ಜಪ, ಮಂತ್ರ ಸಿದ್ಧಿಗಾಗಿ ಪ್ರಯತ್ನ. ಅಂಥ ಕಾಲಕ್ಕೆ ಮೌನ ವ್ರತ ಮಾಡಿದ್ದು ನಾವು ನೋಡಿದ್ವಿ. ಅಂಥ ಮುನಿ ಸ್ವಲ್ಪವೂ ಮಾತಾಡಿಲ್ಲ. ತಥೋ ರಾಜ ಕೃಚ್ಛ್ರಂ ಆರ್ತಃ ತಂ ಮುನಿಂ ಸ್ಥಾಣುವತ್ಸಿತಂ ಮೌನವ್ರತಧರಂ ಶಾಂತಂ ಸದ್ಯೋ ಮನ್ಯುವಶಂ ಗತಃ. ಆತ ಹೇಗಿದ್ದ ಮುನಿ ಅಂದರೆ ಮರದಂತೆ ಕುತ್ಕೊಂಡಿದ್ದ, ಏನು ಮಾತಾಡ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ತುಂಬಾ ಬಾಯಾರಿಕೆ ಇತ್ತು, ಹಸಿವೆ ಇತ್ತು, ರಾಜ ತುಂಬಾ ದುಃಖ ಪಡ್ತಾ ಮಾತಿಗೆ ಉತ್ತರನೇ ಕೊಡ್ತಾ ಇಲ್ಲ ರಾ ಮುನಿ. ಅದನ್ನು ನೋಡಿ ಸಿಟ್ಟು ಬಂತ ಆತನಿಗೆ. ಎದ್ದಿಪಿ ರಾಜ ಮಹಾಪ್ರಾಜ್ಞ, ಮುನಿಗಳು ಮೌನವ್ರತದಲ್ಲಿ ಇರ್ತಾರೆ ಎಂಬುದು ಆತನಿಗೂ ಗೊತ್ತಿದೆ. ಆ ಕ್ಷಣದಲ್ಲಿ ಬುದ್ಧಿ ಕೆಲಸ ಮಾಡಿ ಯಾಕೆ ಮಾಡಲ್ಲ, ಪ್ರಾರಬ್ಧ ಕರ್ಮ ಎಲ್ಲಾರ ಪಾಯಿಂಟರ್ ಅಲ್ಲಿಗೆ ಹೋಗಿ ನಿಲ್ಲುತ್ತೆ, ಪ್ರಾರಬ್ಧ ಕರ್ಮದ ಹತ್ರ ನಿಲ್ಲುತ್ತೆ. ನಬುಬೋಧ ಚ ತಂ ರಾಜ ಮೌನ ವ್ರತ ಧರಂ ಮುನಿಂ ಸತಂ ಕ್ರೋಧ ಸಮಾವಿಷ್ಟ ದರ್ಶಯಾಮಾಸ ತೇ ಪಿತಾ. ಮೌನ ವ್ರತದಲ್ಲಿರತಕ್ಕಂಥ ಮುನಿಯನ್ನ ರಾಜ ಏನೋ ವಿಶೇಷವಾಗಿ ಎಬ್ಸಲಿಲ್ಲ, ಆದರೆ ಸಿಟ್ಟಿನಿಂದ ಅವಮಾನ ಮಾಡಿದರು. ಏನು ಮಾಡಿದರು? ಮೃತಂ ಸರ್ಪಂ ಧನುಷ್ಕೋಟ್ಯ ಸಮುತ್ಥಾಪ್ಯ ಧರಾತಲಾತ್ ತಸ್ಯ ಶುದ್ಧಾತ್ಮನ ಪ್ರಾದಾತ್ ಸ್ಕಂದೇ ಭರತ ಸತ್ತಮ. ಧನುಷ್ಪೊಟ್ಯ ಸಮುತ್ಕ್ಷಿಪ್ಯ ಅಂತ ಹೇಳ್ತಾರೆ, ಅಲ್ಲಿ ಸತ್ತ ಹಾವೊಂದಿದ್ದರೆ ಅದನ್ನ ಧನುಸ್ಸಿನ ತುದಿಯಿಂದ ಎಬ್ಬಿಸಿ ಅಶುದ್ಧನಾದಂಥ ಮುನಿಯ ಕೊರಳಲ್ಲಿ ಹಾಕಿದರು. ಇಷ್ಟು ಹಾಕಿದರು. ನಚೋ ವಾಚ ಸಮೇಧಾವಿ ತಮಥೋ ಸಾಧು ಅಸಾಧುವಾ ತಸ್ಥೌ ತಥೈವ ಚಾಕ್ರದ್ಧ ಸರ್ಪಂ ಸ್ಕಂಧೇನ ಧಾರಯನ್. ಅದ್ಭುತ ವ್ಯಕ್ತಿತ್ವ ಆ ಮುನಿಗಳದ್ದು. ಒಂದು ಚೂರು ಮಾತಾಡಿಲ್ಲ, ಹೆಗಲಿನಲ್ಲಿ ಸರ್ಪ ಹಾಕಿದರು. ಒಳ್ಳೆದು ಮಾತಾಡಿಲ್ಲ, ಕೆಟ್ಟದ್ದು ಮಾತಾಡಿಲ್ಲ, ಏನೂ ಮಾಡಿಲ್ಲ, ಸುಮ್ಮನೆ ಇದ್ದರಂತೆ. ಕೋಪ ಆಗದೆ ಆ ಹಾಕಿದ ಹಾವನ್ನು ಧಾರಣೆ ಮಾಡಿಕೊಂಡು ಹಾಗೆ ನಾವು ನೋಡಬೇಕಾಗಿದ್ದಿಲ್ಲಿ. ರಾಜನಿಗೆ ಸಿಟ್ಟು ಬಂತು, ಅವರಿಗೆ ಸಿಟ್ಟು ಬರಲಿಲ್ಲ, ಅವರು ಹೀಗಿದ್ರು, ಎಂಥ ಒಂದು ಸಹನ ಶಕ್ತಿ, ಇದೆಲ್ಲ ಹೇಳ್ತಾ ಇದ್ದಾರಲ್ವಾ. ನಾವು ಈ ಕಥಾ ಪ್ರಪಂಚದಲ್ಲಿ ಹಾಗೆ ಮುಂದಕ್ಕೆ ಹೋಗ್ತಾ ಮರೆತು ಹೋಗುವ ವಿಷಯ ಏನು ಅಂದರೆ, ಜನರೆಲ್ಲ ಅಸ್ವತಂತ್ರರು, ರಾಜನೂ ಅಸ್ವತಂತ್ರ, ಮುನಿಯೂ ಅಸ್ವತಂತ್ರ. ಅಂತಹ ಕಾಲಕ್ಕೆ ಏಕಕಾಲದಲ್ಲಿ ಅವರವರ ಕರ್ಮಾನುಸಾರ ತಾನೇ ಆ ರಾಜನಲ್ಲಿ ನಿಂತು ಸಿಟ್ಟನ್ನು ಕೊಟ್ಟದ್ದು ಸ್ವಾಮಿಯೇ, ಆ ಮುನಿಯಲ್ಲಿ ನಿಂತು ಅಂಥ ಒಂದು ಪ್ರಶಾಂತತೆ ಕೊಟ್ಟು ಎಂಥ ಅವಮಾನ ಮಾಡಿದ ಪರಿಸ್ಥಿತಿಯಲ್ಲೂ ಭಗವಂತನನ್ನೇ ಚಿಂತನೆ ಮಾಡ್ತಾ ಇರತಕ್ಕಂಥದ್ದು ಕೊಟ್ಟದ್ದು ಸ್ವಾಮಿ ಅವರವರ ಕರ್ಮಾನುಸಾರ. ಅದಕ್ಕೆ ಅರಣ್ಯಕಾಚಾರ್ಯ ಹೇಳುತ್ತಾರೆ, ಭಾರತ ನೋಡ್ತೀಯಾ, ವ್ಯಕ್ತಿಗಳನ್ನ, ಅಸ್ವತಂತ್ರರಾದ ವ್ಯಕ್ತಿಗಳ ಚೇಷ್ಟೆಗಳನ್ನ ಏನ್ ನೋಡ್ತೀಯಪ್ಪ? ಇದೇ ಕಥೆಯ, ಇದೇ ಚರಿತ್ರೆಯ. ಅಸ್ವತಂತ್ರರಾದ ಜೀವರಾಶಿಗಳ ಚರಣ ವರ್ಣಾದಿಗಳೇ ಚರಿತ್ರ ಅಂತಾಗೋದಾದ್ರೆ ಅದು ನೋಡಿ ಕೇಳಿ ಕಟ್ಕೊಂಡು ಏನು ಉಪಯೋಗ? ಹಾಗಾದರೆ ಭಾರತ ಹೇಗೆ ಕೇಳಬೇಕು? ಅದಕ್ಕೆ ಹೇಳ್ತವೆ, ಅಸ್ವತಂತ್ರರಾದ ಜೀವರೊಳಗೆ ನಿಂತು ಆ ಸ್ವಾಮಿ ಏಕಕಾಲದಲ್ಲಿ ಅನೇಕ ರೂಪಗಳಿಂದ, ಅನೇಕ ಜೀವನಿಂದ, ಅನೇಕ ರೀತಿಯಲ್ಲಿ ಬಗಬಗೆಯ ವೃತ್ತಿಯನ್ನು ಮಾಡಿಸ್ತಾನಲ್ಲ, ಅದು ನೋಡಬೇಕು. ಅಪ್ಪಾ ಹೇಗೆ ಮಾಡಿಸ್ತಾನಲ್ಲ, ಅದು ನೋಡ್ಲಿಕ್ಕೆ ಭಾರತ, ಅದು ನೋಡ್ಲಿಕ್ಕೆ ಪ್ರಪಂಚ. ಅವನಾಟವನ್ನು ನೋಡ್ಲಿಕ್ಕೇನೆ ಇದೆಲ್ಲ ಅಭ್ಯಾಸ ಅಂತ ಚೆನ್ನಾಗಿ ಹೇಳ್ತಾರೆಂಬಲ್ಲಿ. ಇತಿ ಶ್ರೀ ಮಹಾಭಾರತೇ ಆದಿ ಪರ್ವಣಿ ಆಸ್ತೀಕ ಪರ್ವಣಿ ಪಾರೀಕ್ಷಿತಿ ಏಕೋನ ಪಂಚಾಶತ್ತಮೋಧ್ಯಾಯ. ಭಾರತದಲ್ಲಿ ಆದಿಪರ್ವ, ಅಲ್ಲಿ ಆಸ್ತಿಕ ಪರ್ವ, ಅದು ಉಪಪರ್ವ, ಅಲ್ಲಿ ಪಾರೀಕ್ಷಿತೀಯ ಅಂತ ಪರೀಕ್ಷಿತಾರಾಧನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಶೇಷವಾದ ಅಧ್ಯಾಯ, 49ನೆಯ ಅಧ್ಯಾಯ. ಏಕ ಊನ ಪಂಚಾಶತ್, ಪಂಚಾಶತ್ ಅಂದ್ರೆ 50, ಏಕ ಅಂದ್ರೆ 1, ಊನ ಅಂದ್ರೆ ಕಡಿಮೆ, 1 ಕಡಿಮೆ 50, ಅದು 49ನೇ ಅಧ್ಯಾಯ ಪೂರ್ಣ ಆಯಿತು. ಇನ್ನು 50ನೇ ಅಧ್ಯಾಯ ವಿಶೇಷವಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನು ಸ್ವಲ್ಪ ಹೊತ್ತಿಗೆ ಭಾಗವತವನ್ನು ನೋಡೋಣ.